ಆತ್ಮೀಯರೇ, ನಾನು ಸಂಧ್ಯಾ ಪೈ. ಮಹಾಭಾರತ ಮನೋಹರ ಕಥಾ ಮಾಲಿಕೆಯ 49ನೇ ಕಥೆ ಇದು. ದುರ್ಯೋಧನನ ಕುತಂತ್ರದ ಕಥೆ. ಮನುಷ್ಯನಿಗೆ ಜೀವಮಾನದಲ್ಲಿ ಎಷ್ಟೋ ಅವಕಾಶಗಳು ಬರ್ತವೆ. ಕೆಲವು ಬಹುತೇಕವಾಗಿ ಅದರಿಂದ ಪಾಠ ಕಲಿಯಬಹುದಾದಂಥವಿರ್ತವೆ. ಆದರೆ ಆ ಕ್ಷಣಕ್ಕೆ ನಾವು ಬದಲಾದೆವು ಅಂತ ಕಂಡರೂ ಕೂಡ ಬದಲಾಗೋದಿಲ್ಲ. ನಮ್ಮ ಜನ್ಮ ಸಿದ್ಧ ಸ್ವಭಾವದಲ್ಲೇ ಮುಂದುವರಿತೀವಿ. ಇದು ಅಂಥ ಒಂದು ಕತೆ. ದುರ್ಯೋಧನ ಗಂಧರ್ವರಿಂದ ಪರಾಜಿತನಾಗಿ ಬಂಧಿಸಲ್ಪಟ್ಟ ನಂತರ ಪಾಂಡವರು ಅಣ್ಣ ಯುಧಿಷ್ಠಿರನ ಅಣತಿಯಂತೆ ನಡೆದು ಗಂಧರ್ವರಾಜ ಚಿತ್ರಸೇನನೊಂದಿಗೆ ಕಾದಾಡಿ ಅವನನ್ನು ಬಿಡುಗಡೆಗೊಳಿಸಿದರು. ಅಷ್ಟೇ ಅಲ್ಲ, ಅವರು ದುರ್ಯೋಧನ ದ್ವೈತವನಕ್ಕೆ ಬಂದ ಕಾರಣವನ್ನು ಬಹಿರಂಗಗೊಳಿಸಿದರು. ಹೀಗೆ ಪಾಂಡವರ ಕೃಪೆಯಿಂದ ಬಂಧ ಮುಕ್ತನಾದ ದುರ್ಯೋಧನ ಕರ್ಣ ಶಕುನಿಯರ ಮಾತಿನಂತೆ ಪ್ರಾಯೋಪ್ರವೇಶ ನಿರ್ಧಾರವನ್ನು ಕೈಬಿಟ್ಟು ಹಸ್ತಿನಾಪುರಕ್ಕೆ ವಾಪಸ್ಸು ಮರಳಿದ. ನಂತರ ಭೀಷ್ಮನನ್ನು ಕಾಣಬೇಕಾಗಿ ಬಂತು. ಭೀಷ್ಮರು ದುರ್ಯೋಧನನ ಮುಖ ನೋಡಿದ ಕೂಡಲೇ, ಮಗು, ನೀನು ಘೋಷಯಾತ್ರೆಯ ಯೋಜನೆ ಹಾಕ್ತಾ ಇರೋ ಹಾಗೆ ನನಗೆ ಅದರ ಹಿಂದಿರುವ ನಿನ್ನ ಕುತ್ಸಿತ ಮಾತ್ಸರ್ಯಪೂರ್ಣ ಯೋಚನೆ ಗೊತ್ತಾಗಿತ್ತು. ನಾನು ನಿನಗೆ ಬುದ್ಧಿ ಮಾತು ಹೇಳಿದ್ದೆ, ಆದರೆ ನೀನು ಅದನ್ನು ನಿರ್ಲಕ್ಷಿಸಿದೆ. ಪರಿಣಾಮ ನಿನಗೆ ತಿಳಿದಿರುವುದೇ ಏನಾಯಿತು ಅಂತ. ಕಡೆಗೂ ನಿನ್ನ ಸಹಾಯಕ್ಕೆ ಬಂದವರು ಧರ್ಮಾತ್ಮರಾದ ಪಾಂಡವರೇ. ನಿನ್ನ ಪರಮ ಮಿತ್ರನಾದ ಕರ್ಣ ಕೂಡ ರಣರಂಗದಿಂದ ಓಡಿ ಹೋದ. ಇಷ್ಟಾದರೂ ನಿನ್ನ ಮನೋಭಾವದಲ್ಲಿ ಕಿಂಚಿತ್ತೂ ಬದಲಾವಣೆ ಆಗಿಲ್ಲ. ಶೌರ್ಯದಲ್ಲಿ, ಧನುರ್ವಿದ್ಯೆಯಲ್ಲಿ ಯಾವುದರಲ್ಲೂ ಕರ್ಣ ಪಾಂಡವರಿಗೆ ಸಾಟಿಯಲ್ಲ. ಈಗಲೂ ಸಮಯ ಮಿಂಚಿಲ್ಲ, ಪಾಂಡವರೊಂದಿಗೆ ಸಂಧಿ ಮಾಡಿಕೋ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಬುದ್ಧಿವಾದ ಹೇಳಿದರು. ದುರ್ಯೋಧನ ಗಹಗಹಿಸಿ ನಗ್ತಾ ತಲೆಯನ್ನು ಅತ್ತಿತ್ತ ಅಲಗಾಡಿಸುತ್ತಾ ಭೀಷ್ಮರತ್ತ ಕುತ್ಸಿತನಾಗಿ ನೋಡ್ತಾ ಅಲ್ಲಿಂದ ಹೊರಟೋದ. ಭೀಷ್ಮರು ನಾಚಿಕೆಯ ದುಃಖದಿಂದ ನಿಟ್ಟಿಸಿರು ಬಿಡುತ್ತಾ, ಆಹಾ ವಿಧಿಯೇ, ಮಹಾವಿನಾಶವೇ ನಿನ್ನ ಆಶಯ ಅಂತಾದರೆ ಯಾರು ಏನು ಮಾಡಬಲ್ಲರು ಅಂತ ವಿಷಾದಿಸಿದರು. ಇತ್ತ ಕರ್ಣ ದುರ್ಯೋಧನನಿಗೆ ಸಾಂತ್ವನ ಹೇಳ್ತಾ, ಮಿತ್ರ, ಭೀಷ್ಮರ ಮಾತುಗಳಿಗೆ ಬೆಲೆ ಕೊಡೋದು ಬೇಡ. ಅವರು ಯಾವಾಗಲೂ ಪಾಂಡವ ಪಕ್ಷಪಾತಿಯೇ. ನಾನು ನನ್ನ ಆಯುಧವನ್ನು ಹಿಡಿದು ಪ್ರತಿಜ್ಞೆ ಮಾಡ್ತೀನಿ, ನಾನು ಏಕಾಂಗಿಯಾಗಿ ಈ ಭೂಮಂಡಲವನ್ನು ಗೆದ್ದು ನಿನ್ನ ಪದತಲದಲ್ಲಿ ಹಾಕ್ತೀನಿ. ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮದ ಸಮಸ್ತ ರಾಜರನ್ನು ನಿನ್ನ ಮಾಂಡಲಿಕರನ್ನಾಗಿ ಮಾಡ್ತೀನಿ. ನೀನು ವೈಷ್ಣವಯಾಗ ಮಾಡು ಅಂತ ಹೇಳ್ದ. ಹಾಗೆ ನಡ್ಕೊಂಡ. ಸಮಸ್ತ ಭೂಮಂಡಲವನ್ನು ಗೆದ್ದು ದುರ್ಯೋಧನನಿಗೆ ಒಪ್ಪಿಸಿದ. ವೈಷ್ಣವಯಾಗದ ಸಿದ್ಧತೆಗಳಾದವು. ಮಹಾವೈಭವದಿಂದ ಯಾಗ ಸಂಪನ್ನ ಆಯಿತು. ಇದಾದ ಕೆಲವು ದಿನಗಳಲ್ಲಿ ಗೂಢಚರರು ಒಂದು ಸುದ್ದಿ ತಂದರು. ಎಲ್ಲ ಕಡೆಗಳಲ್ಲಿ ಯಾಗದ ಬಗ್ಗೆ ಪ್ರಶಂಸೆಗಳ ಸುರಿಮಳೆಯಾಗ್ತಾ ಇದೆ. ಆದರೆ ಒಂದು ಮಾತು ಹೀಗಿದೆ, ಎಷ್ಟೇ ವೈಭವೋಪೇತವಾಗಿದ್ದರೂ ಹಿಂದೆ ಯುಧಿಷ್ಠಿರ ಮಾಡಿದ ರಾಜಸೂಯ ಯಾಗದ 1/100 ಭಾಗಕ್ಕೂ ಇದು ಸಮನಾದದ್ದಲ್ಲ ಅಂತ ಪ್ರಜೆಗಳು ಆಡ್ಕೊಳ್ತಾರೆ. ಇದನ್ನು ಕೇಳಿ ದುರ್ಯೋಧನನ ಸಂತೋಷ ಸತ್ತೋಯ್ತು. ಸುದ್ದಿ ತಂದವರಿಗೂ ಇದರ ಪರಿಣಾಮ ಏನಾಗಬಹುದು ಅಂತ ಅರಿವಿರಲಿಲ್ಲ. ದುರ್ಯೋಧನನ ದುಃಖ ಅರಿತ ಕರ್ಣ ಹೀಗಂದ, ಮಿತ್ರ, ನೀನು ಈಗಲೇ ರಾಜಸೂಯ ಯಾಗ ಮಾಡುತ್ತೇನೆ ಅಂದರೆ ನಾನು ಮತ್ತೊಮ್ಮೆ ಇಡೀ ಭೂಮಂಡಲವನ್ನು ಗೆದ್ದು ತರ್ತೀನಿ. ಆದರೆ ಶಾಸ್ತ್ರ ಸಮ್ಮತವಲ್ಲದ ಆ ಯಾಗವನ್ನು ಮಾಡೋಕ್ಕಾಗಲ್ಲ. ನಿಮ್ಮ ಕುಟುಂಬದಲ್ಲಿ ಯುಧಿಷ್ಠಿರ ಈಗಾಗಲೇ ರಾಜಸೂಯ ಯಾಗ ಮಾಡಿ ಆಗಿದೆ. ಅಲ್ಲದೆ ನಿನ್ನ ತಂದೆ ಜೀವಂತರಾಗಿದ್ದಾರೆ. ಈ ಕಾರಣಗಳಿಂದ ನೀನು ಯಾಗಕ್ಕೆ ಅರ್ಹನಲ್ಲ. ಆದರೆ ಚಿಂತೆ ಮಾಡಬೇಡ, ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಪಾಂಡವರು ಸಾಯ್ತಾರೆ, ನಿನ್ನ ಹಾದಿ ನಿರಾಳವಾಗುತ್ತೆ. ಪಾಂಡವರಲ್ಲಿಯೇ ವೀರಾಗ್ರಾಣಿಯಾದ ಅರ್ಜುನನನ್ನು ನಾನು ಕೊಂದು ಹಾಕ್ತೇನೆ, ಸಂಹರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೆ ನಾನು ನನ್ನ ಕಾಲುಗಳನ್ನು ಬೇರೆಯವರಿಂದ ತೊಳೆಸಿಕೊಳ್ಳೋದಿಲ್ಲ, ಮಾಂಸ ಭಕ್ಷಣೆ ಮಾಡೋದಿಲ್ಲ, ಸುರಾಪಾನ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಯಾರು ಏನನ್ನು ಕೇಳಿದರೂ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳ್ದ. ಇದನ್ನು ಕೇಳಿದ ಸಭೆ ಸ್ತಂಭೀಭೂತವಾಯಿತು. ಅನಂತರ ಕರ್ಣನಿಗೆ ಜಯ ಜಯಕಾರ ಮಾಡಿತು. ದುರ್ಯೋಧನ ಆನಂದಾಶ್ರುಗಳನ್ನು ಸುರಿಸುತ್ತಾ ಕರ್ಣನನ್ನು ಅಪ್ಪಿಕೊಂಡ. ಅರಣ್ಯದಲ್ಲಿ ನಡೀತಾ ಇದ್ದ ಪ್ರತಿಯೊಂದು ವಿಷಯವನ್ನು ದುರ್ಯೋಧನ ಗೂಢಚಾರರಿಂದ ತಿಳಿದುಕೊಳ್ತಿದ್ದ. ಪಾಂಡವರು ಅರಣ್ಯದಲ್ಲಿದ್ದರೂ ಸಂತೋಷದಿಂದಲೇ ಇದ್ದಾರೆ ಎಂಬ ವಿಷಯ ಅವನಿಗೆ ಸಹ್ಯವಾಗಲಿಲ್ಲ. ಅವರ ಸಂತೋಷವನ್ನು ನಾಶ ಮಾಡೋದು ಹೇಗೆ ಅಂತ ಯೋಚಿಸ್ತಾ ಇದ್ದ. ಹಾಗೂ ಕರ್ಣ, ಶಕುನಿ, ದುಶ್ಯಾಸನರ ಸಲಹೆ ಕೇಳ್ತಾ ಇದ್ದ. ಯಾರಿಂದಲೂ ಸರಿಯಾದ ಸಲಹೆ ಬರಲಿಲ್ಲ. ಒಂದು ದಿನ ಇಂಥ ಒಂದು ಅವಕಾಶ ಬಂತು. ಮಹಾಕೋಪಿಷ್ಠರೆಂದು ಹೆಸರಾದ ಮಹರ್ಷಿ ದುರ್ವಾಸರು ಹಸ್ತಿನಾಪುರಕ್ಕೆ ಬಂದರು. ತಮ್ಮ 10,000 ಶಿಷ್ಯರೊಂದಿಗೆ ದುರ್ಯೋಧನನ ಅರಮನೆಗೆ ಬಂದರು. ಅವರ ಕೋಪದ ಅರಿವಿದ್ದ ದುರ್ಯೋಧನ ಇದ್ದ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವರನ್ನು ಎದುರುಗೊಂಡ. ಬಲು ಆದರದಿಂದ ಸತ್ಕರಿಸಿದ. 4 ದಿನಗಳ ಕಾಲ ಮಹರ್ಷಿಗಳು ಅರಮನೆಯಲ್ಲಿ ತಂಗಿದ್ರು. ಹಗಲು ರಾತ್ರಿ ಅನ್ನದೆ ಅವರ ಸೇವೆ ಮಾಡಿದ ದುರ್ಯೋಧನ ತನ್ನ ಸಹೋದರರೊಂದಿಗೆ. ಮಹರ್ಷಿಗಳ ಸ್ವಭಾವ ತೀರಾ ವಿಕ್ಷಿಪ್ತವಾಗಿತ್ತು. ಸರಿ ರಾತ್ರಿಯಲ್ಲಿ ಎಬ್ಬಿಸಿ ನನಗೆ ಹಸ್ವಾಗ್ತಾ ಇದೆ, ಊಟ ಹಾಕು ಅಂತಿದ್ರು. ಅಡುಗೆ ಎಲೆಗೆ ಬರ್ತಾ ಇರೋ ಹಾಗೆ ಎದ್ದು ಸ್ನಾನ ಮಾಡಿ ಬರ್ತೀನಿ ಅಂತ ಎದ್ದು ಹೋಗ್ತಾ ಇದ್ರು. ಗಂಟೆಗಟ್ಟಲೆ ವಾಪಸ್ ಬರ್ತಾ ಇರಲಿಲ್ಲ. ಹಾಗಂತ ಅಡುಗೆ ಆರಿ ಹೋಗಬಾರ್ದಲ್ಲ. ಅನಂತರ ಬಂದು ನನಗೆ ಹಸಿವಿಲ್ಲ, ಊಟ ಬೇಡ ಅಂತ ಮಾಯವಾಗಿ ಬಿಡ್ತಾ ಇದ್ರು. ಆದರೂ ದುರ್ಯೋಧನ ತಾಳ್ಮೆ ಕಳ್ಕೊಳ್ಳಿಲ್ಲ. ಮಹರ್ಷಿಗಳ ಕೋಪದ ಹಾಗೂ ಶಾಪದ ಭಯ ಅವನಿಗೆ. ಹೀಗೆ 4 ಹಗಲು 4 ರಾತ್ರಿ ದುರ್ವಾಸರು ದುರ್ಯೋಧನನ ತಾಳ್ಮೆಯ ಪರೀಕ್ಷೆ ಮಾಡಿದ್ರು. ಕಡೆಗೂ ದುರ್ಯೋಧನ ಪರೀಕ್ಷೆಯಲ್ಲಿ ಗೆದ್ದ. ಸುಪ್ರೀತರಾದ ಅವರು, ದುರ್ಯೋಧನ ನಾನು ಸುಪ್ರೀತನಾಗಿದ್ದೀನಿ, ಧರ್ಮದ ಚೌಕಟ್ಟಿನಲ್ಲಿ ಬರುವ ವರ ಬೇಡು, ಕೊಡ್ತೀನಿ ಅಂತಂದು ಬಿಟ್ರು. ದುರ್ಮತಿಯಾದ ಅವನು ಕರ್ಣ ಶಕುನಿಯರೊಂದಿಗೆ ಸಮಾಲೋಚಿಸಿದ. ಇದೊಂದು ಅವಕಾಶ ಬಂದರೆ ಏನು ಕೇಳಬೇಕು ಅಂತ ನಿರ್ಧರಿಸಿದ. ಬ್ರಾಹ್ಮಣೋತ್ತಮರೇ, ನಮ್ಮ ಕುಲದಲ್ಲಿ ಜ್ಯೇಷ್ಠ ಹಾಗೂ ಶ್ರೇಷ್ಠನಾದವನು ಧರ್ಮಾತ್ಮನಾದ ಯುಧಿಷ್ಠಿರ. ಅವನು ಅತಿಥಿಗಳನ್ನು ದೇವರಂತೆ ಕಾಣೋ ಗುಣವಂತ. ಇಲ್ಲಿ ತಾವು 10,000 ಮಂದಿ ಶಿಷ್ಯರೊಡಗೂಡಿ ನಮ್ಮ ಈ ಕಿಂಚಿತ್ ಆತಿಥ್ಯವನ್ನು ಸ್ವೀಕರಿಸಿದಂತೆ ಅವನಿಂದಲೂ ಸ್ವೀಕರಿಸಬೇಕು ಅಂತ ನನ್ನ ಆಶಯ. ರಾಜಪುತ್ರಿ ದ್ರೌಪದಿ ಸಕಲ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ತದನಂತರ ತನ್ನ ಪತಿಗಳಿಗೆ ಉಣಬಡಿಸಿ ತದನಂತರ ತಾನು ಊಟ ಮಾಡುವಂತಹ ಪತಿವ್ರತೆ, ಅವರ ಈ ದೈನಂದಿನ ಕಾರ್ಯಕ್ರಮಕ್ಕೆ ಭಂಗ ಬಾರದ ಹಾಗೆ ದ್ರೌಪದಿಯ ಊಟ ಮುಗಿದ ನಂತರವೇ ಅಲ್ಲಿಗೆ ಹೋಗಬೇಕು ಅಂತ ನನ್ನ ಇಚ್ಛೆ. ನನ್ನ ಸೇವೆಯಿಂದ ನಿಜವಾಗ್ಲೂ ಸುಪ್ರೀತರಾಗಿರುವಿರಿ ಎಂದಾದರೆ ಹೀಗೆ ವರ ಕೊಡಿ ಅಂತಂದ. ದುರ್ವಾಸರು 1 ಗಳಿಗೆ ದುರ್ಯೋಧನನನ್ನೇ ನೋಡಿದರು. ಅನಂತರ ನಿನಗಾಗಿ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿ ಹೊರಟೋದ್ರು. ದುರ್ಯೋಧನ ಖುಷಿಯಿಂದ ಕುಣಿದಾಡಿದ. ದುರ್ವಾಸರು ಮತ್ತವರ 10,000 ಮಂದಿ ಶಿಷ್ಯರನ್ನು ಸತ್ಕರಿಸಲಾಗದೆ ಪಾಂಡವರು ಅವರ ಶಾಪಕ್ಕೆ ಸಿಲುಕಿ ನಾಶವಾಗಿ ಹೋಗ್ತಾರೆ ಅಂತ ಅವನ ಯೋಚನೆ. ದುರ್ಯೋಧನನಿಗೆ ಮಾತು ಕೊಟ್ಟಂತೆ ದುರ್ವಾಸರು ಪಾಂಡವರ ಆಶ್ರಮಕ್ಕೆ ಬಂದರು. ದ್ರೌಪದಿಯ ಊಟ ಮುಗಿದು ವಿಶ್ರಾಂತಿ ತೆಗೆದುಕೊಳ್ಳುವ ಹೊತ್ತಿಗೆ ಬಂದರು. ಯುಧಿಷ್ಠರ ಅವನನ್ನು ಎದುರುಗೊಂಡು, ಮಹರ್ಷಿಗಳೇ ಸ್ನಾನ ಆಹ್ನಿಕಗಳನ್ನು ಮುಗಿಸಿ ಆತಿಥ್ಯ ಸ್ವೀಕರಿಸಲು ಬನ್ನಿ ಅಂತ ಹೇಳಿದ. ಹಾಗೆಯಾಗಲಿ ಎಂದ ಮಹರ್ಷಿಗಳಿಗೆ. ಸ್ನಾನಕ್ಕಾಗಿ ಅಷ್ಟು ದೂರದಲ್ಲಿದ್ದ ನದಿ ಹೋದರು. ಇದನ್ನು ಕೇಳಿದ ದ್ರೌಪದಿ ಹೌಹಾರಿದಳು. 10,001 ಸಂಖ್ಯೆಯ ದುರ್ವಾಸ ಮತ್ತವರ ಶಿಷ್ಯರಿಗೆ ಅವೇಳೆಯಲ್ಲಿ ಭೋಜನ ತಯಾರು ಮಾಡೋದು ಹೇಗೆ? ಸಾಧ್ಯವೇ ಇರಲಿಲ್ಲ. ದ್ರೌಪದಿಗೆ ಕಂಡದ್ದು ಒಂದೇ ಒಂದು ದಾರಿ, ಶ್ರೀಕೃಷ್ಣನಿಗೆ ಶರಣಾಗೋದು. ಹಿಂದೆಯೂ ತನಗೆ ಒದಗಿದವನು ಅವನೇ ಅಂತ ಯೋಚಿಸ್ತಾ ಧ್ಯಾನಾಸಕ್ತಳಾಗಿ ಕೃಷ್ಣನ ಮಂಗಲ ರೂಪವನ್ನು ಹೃದಯ ಕಮಲದಲ್ಲಿ ಆಹ್ವಾನಿಸಿ ಕೃಷ್ಣ ಅಂದಳು. ಆ ಕ್ಷಣದಲ್ಲಿ ಕೃಷ್ಣ ಅವಳು ಮುಂದೆ ಪ್ರತ್ಯಕ್ಷನಾದ. ದ್ರೌಪದಿ ಇನ್ನೂ ಬಾಯಿ ತೆಗಿಲಿಲ್ಲ. ಮೊದಲೇ, ದ್ರೌಪದಿ ಅಸಾಧ್ಯ ಹಸಿವು, ಮೊದಲು ಊಟ ಹಾಕು ಅಂದ. ಅವಳು, ಪ್ರಭೋ, ಅಕ್ಷಯ ಪಾತ್ರೆಯಲ್ಲಿ ಅನ್ನ ನಾನು ಊಟ ಮಾಡೋವರೆಗೆ ಮಾತ್ರ ಇರ್ತದೆ, ನನ್ನ ಊಟ ಮುಗಿದೋಯ್ತಪ್ಪ, ನಾನು ಏನು ಮಾಡಲಿ ಅಂದಳು. ನೀನು ಅಕ್ಷಯ ಪಾತ್ರೆಯನ್ನು ತಾ ನೋಡೋಣ ಅಂದ. ದ್ರೌಪದಿ, ಅಪ್ಪ, ನಾನು ಅದನ್ನು ತೊಳೆದು ಹಾಕಾಯಿತು ಅಂದಳು. ಇವನು ಬಿಡಲೇ ಇಲ್ಲ. ನೀನ್ ತಾ ಮತ್ ನೋಡೋಣ ಅಂದ. ಸರಿ ಭಗವಂತ, ಇದು ಒಂದು ಪರೀಕ್ಷೆಯೇ, ಪರೀಕ್ಷಿಸುವವ ನೀನು, ಪರೀಕ್ಷೆನು ನಿನ್ನದೇ ಅಂತ ಹೇಳಿ ಅಕ್ಷಯ ಪಾತ್ರೆ ತಂದು ಕೃಷ್ಣನ ಕೈಯಲ್ಲಿಟ್ಲು. ಅದರಲ್ಲಿ ಕೃಷ್ಣ ಇಣುಕಿ ನೋಡಿದ. ಒಂದು ಅನ್ನದ ಅಗುಳು ತಳದಲ್ಲಿ ಅಂಟ್ಕೊಂಡಿತ್ತು. ಅದನ್ನು ಎತ್ತಿ ಅವನ ಬಾಯಿಗೆ ಹಾಕ್ಕೊಂಡು ನುಂಗಿ ಒಂದು ತೇಗು ತೇಗಿದ. ದ್ರೌಪದಿ, ನೀನು ಇತ್ತ ಈ ಅನ್ನದ ಅಗುಳಿನಿಂದ ಈಶ್ವರನು ವಿಶ್ವಾತ್ಮನು ಯಜ್ಞಭೋಕ್ತನೂ ಆದ ಶ್ರೀಹರಿ ಸುಪ್ರೀತನಾಗಲಿ ತೃಪ್ತನಾಗಲಿ ಅಂದುಬಿಟ್ಟ. ಅತ್ತ ನದಿಯಲ್ಲಿ ಮಿಂದು ಮೇಲೆ ಬಂದ ದುರ್ವಾಸರೆ ಮತ್ತವರ ಶಿಷ್ಯರಿಗೆ ಒಂದು ವಿಚಿತ್ರ ಅನುಭವ ಆಯಿತು. ಕೃಷ್ಣ ತೇಗಿದ ಕೂಡಲೇ ಅವರೆಲ್ಲರ ಹೊಟ್ಟೆ ಎಷ್ಟು ತುಂಬಿತ್ತು ಹೋಯಿತು ಅಂತಂದರೆ ಅವರಿಂದ ಒಂದು ಹನಿ ನೀರು ಕುಡಿಯಲು ಅಸಾಧ್ಯ ಎನಿಸತೊಡಗಿತು. ದುರ್ವಾಸರು ಭಯದಿಂದ, ಧರ್ಮಾತ್ಮರಾದ ಪಾಂಡವರು ನಮಗಾಗಿ ಅಡುಗೆ ಮಾಡಿ ಕಾಯ್ತಾ ಇರಬಹುದು, ಒಂದು ವೇಳೆ ನಾವು ಊಟ ಮಾಡೋದಿಲ್ಲ ಅಂದರೆ ಅವರ ಕೋಪದಿಂದ ನಾವು ಭಸ್ಮವಾಗಬಹುದು, ನಾವು ಇಲ್ಲಿಂದ ಪಲಾಯನ ಮಾಡೋದೇ ಸೂಕ್ತ ಅಂತ ಹೇಳಿ ದೇವನದಿಯ ತೀರದಿಂದ ಹೊರಟೋದ್ರು. ಆದರೆ ಅವರ ಮುಖದಲ್ಲಿ ಒಂದು ತೃಪ್ತಿಯ ನಗು ಇತ್ತು. ದುರ್ಯೋಧನ ಏನು ಆಗಬೇಕು ಅಂತ ಬಯಸಿದ್ನೋ ಅದು ಅವ್ರಿಗೆ ಗೊತ್ತಿತ್ತು, ಹಾಗೆ ಆಗೋದಿಲ್ಲ ಅಂತಲೂ ಗೊತ್ತಿತ್ತು. ನಿಮಿತ್ತವಾದ ಈ ನಾಟಕದಿಂದ ಅವರಿಗೆ ತುಂಬ ಸಂತೋಷ ಆಯಿತು. ಯಾರು ಧರ್ಮದ ಹಾದಿಯಿಂದ ಯಾವ ಕಾರಣಕ್ಕೂ ವಿಚಲಿತರಾಗೋದಿಲ್ವೋ ಅವರನ್ನು ಭಗವಂತ ಸದಾ ಕಾಪಾಡ್ತಾನೆ ಅನ್ನೋದು ಈ ಕಥೆಯ ತತ್ವ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.